ಮನೆಗೆ ದೀಪ ಎಲ್ಲರ ಮನೆಯಲ್ಲೂ,
ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
ಅವರ ಬಯಕೆಗಳ ಬಲಿ ಕೊಡಬೇಡಿ, ನಗುತ್ತಾ ಬಾಳಲಿ ಮಕ್ಕಳು, ನಗುತ್ತಾ ಬಾಳಲಿ.
ನಮ್ಮ ಊರು, ನಮ್ಮ ಶಾಲೆ, ನಮ್ಮ ಮಕ್ಕಳು. ಮಕ್ಕಳ ಸಂರಕ್ಷಣೆ ಕುರಿತು ರೇಡಿಯೋ ಆಧಾರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ
ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
ಮಾರ್ಗದರ್ಶನ ಶ್ರೀ ಅನ್ಬುಕುಮಾರ್, ಜಿಲ್ಲಾಧಿಕಾರಿಗಳು ರಾಯಚೂರು. ಸಂಯೋಜನೆ ಜಿಲ್ಲಾಡಳಿತ ಮತ್ತು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ರಾಯಚೂರು. ಕೇಳಿ ನಮ್ಮ ಊರು, ನಮ್ಮ ಶಾಲೆ, ನಮ್ಮ ಮಕ್ಕಳು. ಮಕ್ಕಳ ಸಂರಕ್ಷಣೆ ಕುರಿತು ರೇಡಿಯೋ ಆಧಾರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾಡಳಿತ ಮತ್ತು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ರಾಯಚೂರು. ಇವತ್ತಿನ ಸರಣಿ ಕಾರ್ಯಕ್ರಮದಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ಶ್ರೀ ವಾಸುದೇವ್ ಶರ್ಮಾ ಅವರೊಂದಿಗೆ ನಡೆಸಿದ ಸಂದರ್ಶನದ ಮುಂದುವರೆದ ಭಾಗವನ್ನ ಕೇಳಿ.
ಬಾಲಕಾರ್ಮ ಪದ್ಧತಿ ಮತ್ತು ಬಾಲ್ಯ ವಿವಾಹ, ಯಾಕೆಂದರೆ ನಾನು ಯಾಕೆ ಆ ವಿಚಾರ ಎತ್ತಿದ್ದೆ ಅಂತ ಹೇಳಿದರೆ, ಈಗ ರಾಯಚೂರಿನಲ್ಲಿ ಮತ್ತು ಬಾಗಲಕೋಟೆ, ಕೊಪ್ಪಳ ಈ ಮೂರು ಭಾಗದಲ್ಲಿ, ಉತ್ತರ ಕರ್ನಾಟಕ ಒಂದು ಭಾಗದಲ್ಲಿ ಬಾಲ್ಯ ವಿವಾಹದ ಸಂಖ್ಯೆ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದ್ರು ಕೂಡ ಒಂದು ಹಂತದಲ್ಲಿ ಅದು ಹೆಚ್ಚೇ ಆಗಿತ್ತು. ಈ ಎರಡು ಪದ್ಧತಿಗಳ ನಿರ್ಮೂಲನೆ ಮಾಡೋದರಲ್ಲಿ ಈ ಕಾಯ್ದೆ ಮತ್ತು ಆಯೋಗ ಒಟ್ಟು ಸೇರಿ ಯಾವ ರೀತಿಯಲ್ಲಿ ಅದು ಸಹಾಯ ಆಗುತ್ತೆ ಎನ್ನುವುದರ ಬಗ್ಗೆ ತಮ್ಮ ಅಭಿಪ್ರಾಯ.
ಒಂದು, ನಮ್ಮ ಎಲ್ಲ ಮಕ್ಕಳು ಶಾಲೆಯಲ್ಲಿ ಇರುವುದನ್ನು ಖಾತ್ರಿಪಡಿಸ್ಕೊಂಡ್ರೆ ನಾವು, ಮೊದಲನೇದಾಗಿ ನಾವು ಮಕ್ಕಳನ್ನ ಮೊದಲ ಹಂತದ ರಕ್ಷಣೆಯನ್ನು ಕೊಟ್ಟಂಗಾಗತ್ತೆ. ಎರಡನೇದೇನು ಅಂತಂದರೆ, ಯಾವುದಾದ್ರೂ ಮಗುವಿಗೆ ಈ ರೀತಿಯಲ್ಲಿ ಮದುವೆ ಮಾಡೋಕ್ಕೆ ಹೋಗ್ತಿದ್ದಾರೆ, ಅಥವಾ ಮಗುವನ್ನ ಕೆಲಸಕ್ಕೆ ಹಾಕಿದ್ದಾರೆ, ಅಥವಾ ಮಗುವನ್ನು ಬಂಧನದಲ್ಲಿಟ್ಟಿದ್ದಾರೆ, ಆ ಮಗುವಿನ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸ್ತಿದ್ದಾರೆ ಅಂತ ನಮ್ಮಲ್ಲಿಗೆ ದೂರು ಬಂದಲ್ಲಿ, ಮಾಹಿತಿ ಬಂದಲ್ಲಿ, ಖಂಡಿತ ನಾವು ಅದರ ಬಗ್ಗೆ ಕ್ರಮ ಕೈಗೊಳ್ತೇವೆ. ಕ್ರಮ ಅಂತಂದರೆ ಆಯೋಗವೇ ನೇರವಾಗಿ ಕ್ರಮ ಕೈಗೊಳ್ಳಿಕ್ಕೆ ಬರಬಹುದು, ಅಥವಾ ಸಂಬಂಧಿತ ಇಲಾಖೆಗೆ ಹೇಳ್ಬೋದು. ನಮ್ಮಲ್ಲಿ ಸಾಕಷ್ಟು ಉದಾಹರಣೆಗಳಿದೆ ಈಗಾಗಲೇನೆ. ನಾನು ಬಹಳ ಸಂತೋಷವಾಗಿ ಹೇಳೋದೇನು ಅಂತಂದರೆ, ನಮಗೆ ಈ ಬಾಲ್ಯ ವಿವಾಹಗಳ ಬಗ್ಗೆ ಮಾಹಿತಿ ಬರ್ತಿರೋದು ತುಂಬ ಬರ್ತಿರೋದು ಯಾರಿಂದ ಗೊತ್ತಾ? ಶಿಕ್ಷಕರಿಂದ,
ಶಾಲಾ ಶಿಕ್ಷಕರಿಂದ. ಅವರಿಗೆ ಗೊತ್ತಿರುತ್ತೆ ಮಾಹಿತಿ.
ಖಂಡಿತ, ನಾನು ನಿಜವಾಗ್ಲೂ ಆ ಶಾಲಾ ಶಿಕ್ಷಕರ ಈ ಒಂದು ಕೆಲಸಕ್ಕೆ ತುಂಬ ಅಭಿನಂದಿಸ್ತೇನೆ ಮತ್ತು ಗೌರವಿಸ್ತೇನೆ. ಶಿಕ್ಷಕರು ಒಂದು ರೀತಿಯಲ್ಲಿ ಪ್ರಜ್ಞಾವಂತರಾಗ್ಬಿಟ್ಟಿದ್ದಾರೆ ಅಂತ. ಅವ್ರು ಪ್ರಜ್ಞಾವಂತರೇ, ಬಟ್ ಈ ನಿಟ್ಟಿನಲ್ಲಿ ಪ್ರಜ್ಞಾವಂತರಾಗಿದ್ದಾರೆ.
ಖಂಡಿತ,
ಅವರು ನಿಖರವಾದ ಮಾಹಿತಿ ಕೊಟ್ಟು ಈ ಮಗುವನ್ನು ರಕ್ಷಿಸಿ ಅಂತ ಹೇಳ್ತೀರಿ. ನಾವು ರಕ್ಷಿಸ್ತಾ ಇದೀವಿ ಆ ಥರ ಮಕ್ಕಳನ್ನ. ಎರಡನೇದು, ಮಕ್ಕಳು ಈ ದುಡಿಮೆಗೆ ಬಿದ್ದಿರೋದ್ರ ಬಗ್ಗೆ ಮಾಹಿತಿ ಕೊಡ್ತಿರೋರು ಯಾರು ಅಂತಂದ್ರೆ, ನಿಮ್ಗೆ ಆಶ್ಚರ್ಯ ಆಗ್ಬೋದು, ಪಂಚಾಯತಿ ಸದಸ್ಯರು ಕೆಲವರು ನಮಗೆ ದೂರು ಕೊಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ನಾನು ಪಂಚಾಯತಿ ಸದಸ್ಯ ಬಟ್ ನಾನು ಮಾತಾಡಕ್ಕೆ ಹೋದ್ರೆ ಕಷ್ಟ ಆಗ್ಬೋದು ಅಂತ ಹೇಳಿ ನಾವು ಮುಂದುವರಿಸ್ತಾ ಇದೀವಿ ಅಂದ್ಬಿಟ್ಟು. ನಾವು ನೋಡಿ, ನಾವು ಮಾಹಿತಿ ಕೊಡ್ತಿದೀವಿ ನಿಮಗೆ ಅಂದ್ಬಿಟ್ಟು ಅಂತ ಹಾಗೆ ಬಂದಾಗ ನಾವು ಮಕ್ಕಳನ್ನ ರಕ್ಷಿಸ್ಲಿಕ್ಕೂ ಸಾಧ್ಯ ಆಗಿದೆ ಆ ಥರದ. ಇನ್ನೊಂದು ನಾವು ಹೇಳುವಂಥದ್ದು ಮಕ್ಕಳ ಸಾಗಣೆಯ ವಿಷಯಕ್ಕೆ ಬಂದಾಗ, ಈಗ ನಿಮ್ಮೂರಿನಲ್ಲಿ ಮದುವೆ ಮಾಡಿದ್ರೆ ನೀವು ಹಿಡ್ಕಂತೀರಾ ಬಂದ್ಬಿಟ್ಟು, ನಾನು ಪರ ಊರಿಗೆ ಕರ್ಕೊಂಡು ಹೋಗ್ತೀನಿ, ಬೇರೆ ರಾಜ್ಯ ಕರ್ಕೊಂಡು ಹೋಗ್ತೀನಿ ಅಂತಂದು ಅದು ಸಾಗಣೆಗೆ ಬರುತ್ತದೆ. ಸೊ ಅಂಥ ಸಂದರ್ಭದಲ್ಲಿ ಕೂಡ ಮಕ್ಕಳ ಸಾಗಣೆ ಆಗ್ತಿದೆ ಅಂತ ನಮಗೆ ಮಾಹಿತಿ ಬಂದು ನಾವು ಸಂಬಂಧಿತ ಇಲಾಖೆ ಜೊತೆಯಲ್ಲಿ, ಪೊಲೀಸ್ ಇಲಾಖೆ ಜೊತೆಯಲ್ಲಿ ವ್ಯವಹಾರ ಮಾಡಿ ಆ ಮಕ್ಕಳನ್ನ ರಕ್ಷಿಸಲಿಕ್ಕೆ ಸಾಧ್ಯ ಆಗಿದೆ. ಸದ್ಯದ ಸ್ಥಿತಿಯಲ್ಲಿ ನಾವು ಎಲ್ಲ ಮಕ್ಕಳನ್ನ ರಕ್ಷಿಸ್ಬಿಟ್ಟಿದ್ದೀವಿ, ರಕ್ಷಿಸೋಕ್ಕಾಗ್ತಿದೆ ಅಂತ ಹೇಳಲಿಕ್ಕಾಗಲ್ಲ. ಈ ಆಯೋಗ ಈಗಿನ್ನು ಹೊಸದಾಗಿ ಕಂಡುಬಿಡ್ತಾ ಇದೆ, ಎರಡು ವರ್ಷ ತೀರಾ ಚಿಕ್ಕ ಪೀರಿಯಡ್ ಅದು. ಈಗ ನಾವೇನು ಮಾಡ್ತಿದ್ದೀವಿ ಅಂದರೆ ಆಯೋಗದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇವೆ, ಆಯೋಗದ ಬಗ್ಗೆ ನಾವು ಜನರಲ್ಲಿ ಪ್ರಜ್ಞೆಯನ್ನು ಹುಟ್ಟಿಸ್ತಾ ಇದ್ದೇವೆ. ಅದು ಶಾಲೆಗಳಲ್ಲಿ ಆಗಬೇಕಾಗಿದೆ ಮತ್ತು ವಿದ್ಯಾರ್ಥಿ ನಿಲಯಗಳಲ್ಲಿ ಆಗಬೇಕಾಗಿದೆ, ಸಂಘ ಸಂಸ್ಥೆಗಳಲ್ಲಿ ಆಗಬೇಕಾಗಿದೆ, ಸರ್ಕಾರದ ಪ್ರತಿಯೊಂದು ಇಲಾಖೆಗೂ ಈ ಆಯೋಗದ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಆ ಮೂಲಕ ಮಕ್ಕಳನ್ನ ರಕ್ಷಿಸಲಿಕ್ಕೆ ಎಲ್ಲರೂ ಕೂಡ ಒಗ್ಗೂಡಿದ ಪ್ರಯತ್ನವನ್ನು ಮಾಡಬೇಕಾಗಿದೆ.
ಆಯೋಗ ಮತ್ತು ಇಲಾಖೆಗಳೊಟ್ಟಿಗೆ ಒಂದು ಸಾಂಘಿಕವಾದಂಥ ಆತ್ಮೀಯತೆಯನ್ನು ಇಟ್ಟುಕೊಂಡು ಕೆಲಸ ಮಾಡುವ ಮತ್ತು ಆಯೋಗದ ಬಗ್ಗೆ ಪ್ರಚಾರ ಮಾಡುವ ಕೆಲಸಗಳು ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ, ಈಗ ನಮ್ಮ ಮುಂದೆ ಕಾಯ್ದೆ ಇದೆ, 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಉಚಿತವಾಗಿ ಮತ್ತು ಕಡ್ಡಾಯವಾಗಿ ಸಿಗಲೇಬೇಕು ಅಂತೇಳಿ, ಇದರಲ್ಲಿ ಈ ಕಾಯ್ದೆಯ ಪ್ರಕಾರ ನಮ್ಮ ಸಾರ್ವಜನಿಕರಲ್ಲಿ ಹಲವಾರು ಪ್ರಶ್ನೆಗಳು ಮೂಡಿದ ಹಾಗೇನೆ, ಈ ಖಾಸಗಿ ಮತ್ತು ಅನುದಾನ ರಹಿತ ಶಾಲೆಗಳು ಬಗ್ಗೆ ಈ ಕಾಯ್ದೆ ಏನು ಮಾತಾಡುತ್ತೆ ಮತ್ತು ಯಾವ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಉಲಾರಿಗೆ ಸರ್ ಡೊನೇಷನ್ ಜಾಸ್ತಿ ಇದೆ, ನಮ್ಮ ಮಕ್ಕಳು ಅಲ್ಲಿ ಕಲಿಬಾರದ, ಹಾಗಾದ್ರೆ ನಮ್ಮ ಮಕ್ಕಳು ಬರೀ ಸರ್ಕಾರಿ ಶಾಲೆಯಲ್ಲಿ ಓದಬೇಕಾ, ಈ ಥರದೆಲ್ಲ ಪ್ರಶ್ನೆಗಳಿಗೆ ಈ ಕಾಯ್ದೆ ಯಾವ ರೀತಿಯ ಉತ್ತರ ಕೊಡುತ್ತೆ?
ಬಹಳ ಸೊಗಸಾದಂತಹ ಒಂದು ವಿಚಾರವನ್ನು ಈ ಕಾಯ್ದೆ ಎತ್ತಿ ನಮ್ಮ ಮುಂದೆ ಇಟ್ಟಿದೆ. ಪ್ರಾಯಶಃ ಇಡೀ ದೇಶದ ಜನತೆಗೆ ಇದೊಂದು ಆಶ್ಚರ್ಯಕರವಾದಂತಹ ಸಂಗತಿ ಆಯಿತು. ಏನಪ್ಪ ಅಂತಂದರೆ, ಪ್ರತಿಯೊಂದು ಶಿಕ್ಷಣ ಸಂಸ್ಥೆಯು ನಮ್ಮ ದೇಶದಲ್ಲಿ ನಡೀತಾ ಇರುವಂಥದ್ದು ಸೇವಾ ಮನೋಭಾವನೆಯಿಂದ. ನಾನು ಹೀಗಂದಾಗ ಅನೇಕರಿಗೆ ಹುಬ್ಬು ಮೇಲೋಗ್ಬೋದು, ಹಾ ಸೇವಾ ಮನೋಭಾವನೆಯಿಂದನ, ಅನೇಕ ಶಿಕ್ಷಣ ಸಂಸ್ಥೆಗಳು ಲಾಭ ಮಾಡ್ತೀಯಾರಲ್ಲ ಅಂದ್ಬಿಟ್ಟು ಅಂಥೇಳಿ. ಆದರೆ ನೀವು ಪ್ರತಿಯೊಂದು ಶಿಕ್ಷಣ ಸಂಸ್ಥೆಯ ಬೈಲಾಗಳನ್ನ ನೋಡಿ, ಅವರು ರಿಜಿಸ್ಟರ್ ಆಗಿರೋದು, ನಾನು ಈ ಶಾಲೆ ನಡೆಸ್ತೀನಿ ಅಂತ ಹೇಳಕ್ಕೆ ಬಂದಿರೋವಂಥದ್ದು ಒಂದು ಟ್ರಸ್ಟ್ ಆಗಿ ಅಥವಾ ಒಂದು ಸೊಸೈಟಿಯಾಗಿ,
ಒಂದು ಸಂಸ್ಥೆಯಾಗಿ
ಅಥವಾ ಕೆಲವು ಸಂಸ್ಥೆಗಳು ನಾನ್ ಪ್ರಾಫಿಟ್ ಕಂಪನಿ, ಸೆಕ್ಷನ್ 25 ನಾನ್ ಪ್ರಾಫಿಟ್ ಕಂಪನಿಯಾಗಿ ಶುರುವಾಗಿರ್ಬೋದು,
ಲಾಭರಹಿತ
ಕಂಪನಿ ಅಂತ. ಶಿಕ್ಷಣ ನಮ್ಮ ದೇಶದಲ್ಲಿ ಮಾರಾಟದ ವಸ್ತು ಅಲ್ಲ, ಕಮೋಡಿಟಿ ಅಲ್ಲ, ಆಯಿತಾ? ಶಿಕ್ಷಣ ಒಂದು ಸೇವೆ ಅಂತಲೇ ನಮ್ಮ ದೇಶದಲ್ಲಿ ಇವತ್ತಿಗೂ ಪರಿಗಣಿಸಿರುವಂಥದ್ದು. ಹೀಗಾಗಿ ನಾವು ಒಂದು ಟ್ರಸ್ಟ್ ಅಥವಾ ಸೊಸೈಟಿಯ ಅಥವಾ ನಾನ್ ಪ್ರಾಫಿಟ್ ಕಂಪನಿಯ ಬೈಲಾಗಳನ್ನು ತೆಗೆದು ನೋಡಿದ್ರೆ ಅವ್ರು ಹೇಳಿರ್ತಾರೆ, ಅದ್ರೊಳಗೆ ಎಲ್ಲರೂ ಹೇಳಿರ್ತಾರೆ, ನಾವು ಇದರಲ್ಲಿ ಲಾಭ ಮಾಡುವುದಿಲ್ಲ, ಲಾಭವನ್ನು ಹಂಚಿಕೊಳ್ಳುವುದಿಲ್ಲ ಅಂದ್ಬಿಟ್ಟು ಅಂಥೇಳಿ. ಹಾಗಿದ್ದು ಅನೇಕ ಸಂಸ್ಥೆಗಳು ಖಾಸಗಿ ಪ್ರಯತ್ನವೊಂದರಲ್ಲಿ ನಡೀತಾ ಇರ್ತಾರೆ ಅಂತ ಅನಿಸ್ಬಿಡುತ್ತೆ. ನಾವೇನು ಪ್ರೈವೇಟ್ ಸ್ಕೂಲ್ ಅಂತೀವಲ್ಲ, ದೇರ್ ಈಸ್ ನಥಿಂಗ್ ಕಾಲ್ಡ್ ಪ್ರೈವೇಟ್. ಪ್ರೈವೇಟ್ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ, ಖಾಸಗಿ ಶಾಲೆ ಅನ್ನೋದು ಇಲ್ಲವೇ ಇಲ್ಲ. ಅವೆಲ್ಲವೂ ಕೂಡ
ಶಾಲೆ,
ಸಾರ್ವಜನಿಕರ ಶಾಲೆ ಅಂತಲೇ ಹೇಳಬೇಕಾಗತ್ತೆ ನಾವು. ಭಾಳ ಹಿಂದಿನ ನೀವು ನೋಡಕ್ಕೆ ಹೋದರೆ ನೋಡಿ, ರಾಷ್ಟ್ರೀಯ ಸಾರ್ವಜನಿಕರ ಶಾಲೆ ಅಂತ ಹೇಳ್ತಾ ಇದ್ರು. ಆ ಸಾರ್ವಜನಿಕರ ಶಾಲೆ ಮಾಡಿದವ್ರು ಯಾರು? 10 ಜನರಿಂದ ಹಣ ಸಂಗ್ರಹಿಸಿ ಶಾಲೆ ಮಾಡಿ ಮಕ್ಕಳಿಗೆ ಶಿಕ್ಷಣ ಕೊಡ್ತೀರ, ಆ ಹಣದಿಂದ ಶಿಕ್ಷಕರಿಗೆ ಸಂಬಳ ಕೊಡ್ತಾ ಇದ್ದಿರಬಹುದು ಅಂದ್ಬಿಟ್ಟು ಅಂತ. ನಮ್ಮಲ್ಲಿ ಏನಾಯಿತು, ಸರ್ಕಾರಿ ಶಾಲೆಗಳು ಬಂತು, ಆಮೇಲೆ ಖಾಸಗಿ ಅಂತ ಹೇಳ್ತೀವಿಲ್ಲ ನಾವೇನು, ಅಂತಹ ಅನುದಾನಿತ ಶಾಲೆಗಳು ಅಂತ ಬಂತು. ಓಕೆ, ಅನುದಾನಿತ ಅಂದರೆ ಸರ್ಕಾರದಿಂದ ಏನೋ ಒಂದು ಹಣವನ್ನು ಪಡಿತಾರೆ, ಸಂಬಳ ಪಡಿತಾರೆ ಅಂತ. ಇಲ್ಲವೇ ಸರ್ಕಾರದ ರಿಯಾಯಿತಿ ದರದಲ್ಲಿ ಭೂಮಿ ತಗೊಂಡಿರ್ತಾರೆ, ರಿಯಾಯಿತಿ ದರದಲ್ಲಿ ಕಟ್ಟಡವನ್ನು ಪಡೆದಿರ್ತಾರೆ. ಹೌದು, ಶಿಕ್ಷಣಕ್ಕೋಸ್ಕರ
ರಿಯಾಯಿತಿ ಸಿಗ್ತಾ ಇದೆ.
ಹೌದು ನೋಡಿ, CA ಸೈಟ್ ಅಂತ ಹೇಳ್ತಾರೆ, ಕಮ್ಯುನಿಟಿ ಅಮ್ಯುನಿಟೀಸ್ ಸೈಟ್ ಅಂತ ಹೇಳ್ತಾರೆ, ಸಮುದಾಯಕ್ಕೋಸ್ಕರ ಇಟ್ಟಿರುವಂಥ, ಶಾಲೆಗೋಸ್ಕರ ಇಟ್ಟಿರುವಂಥ ಸೈಟು, ಅದನ್ನು ವಿಶೇಷವಾಗಿ ಮನ್ನಣೆ ಕೊಟ್ಟು ಒಂದು ಸಂಸ್ಥೆಗೆ ಕೊಟ್ಟಿರ್ತಾರೆ, ಅಪ್ಪ ಇಲ್ಲಿ ಸ್ಕೂಲ್ ಮಾಡಪ್ಪ ನೀವು ಇಲ್ಲಿ ಅಂದ್ಬಿಟ್ಟು ಅಂತೇಳಿ. ಅಥವಾ ಊರಿನ ಹೊರಗಡೆ ಅಂತ ಸರ್ಕಾರಿ ಗೋಮಾಳದ ಸರ್ಕಾರಿ ಭೂಮಿಯನ್ನು ಕೊಟ್ಟಿರ್ತಾರೆ, ನೀವು ಶಾಲೆ ನಡೆಸಿ ಇಲ್ಲಿ ಅಂದ್ಬಿಟ್ಟು ಅಂತೇಳಿ. ಇವೆಲ್ಲವೂ ರಿಯಾಯಿತಿ ದರದಲ್ಲಿ ಸಿಕ್ಕಿರುವಂಥದ್ದು. ಅಥವಾ ಸರ್ಕಾರದಿಂದ ರಿಯಾಯಿತಿ ದರದಲ್ಲಿ ವಿದ್ಯುತ್. ನಿಜವಾಗಿಯೂ ಇದು ಸದಾ ನಮ್ಮನ್ನೆಲ್ಲರನ್ನು ಎಲ್ಲ ಕಡೆ ಕಾಡುವಂಥ ಪ್ರಶ್ನೆ. ನಾನು ಕಾರ್ಪೆಂಟ್ರು, ನಾನು ಇವತ್ತು ಕೆಲಸ ಕಳಿಸ್ತೀನಿ, ನನ್ನ ಮಗ 50 ರೂಪಾಯಿ 80 ರೂಪಾಯಿ ದುಡ್ಕೊಂಬರ್ತಾನೆ, ನಾನು ಹೊಲ ಗದ್ದೆಯಲ್ಲಿ ಕೆಲಸ ಮಾಡ್ತೀನಿ, ನನ್ನ ಮಗನೋ ಮಗಳು ಹೊಲಕ್ಕೆ ಹೋದರೆ ಅವ್ರಿಗೂ 60 ರೂಪಾಯಿ 80 ರೂಪಾಯಿ ಬರ್ತದೆ. ಅಥವಾ ಇನ್ನೊಬ್ರು ಯಾರು ಹೇಳ್ಬೋದು, ನಾನು ನೇಯ್ಗೆ ಕೆಲಸ ಮಾಡ್ತೀನಿ, ನನ್ನ ಮಗ ಇವತ್ತು ನೆರವು ಮಾಡ್ತಾನೆ, ನನಗೆ 80 ರೂಪಾಯಿ ಮಿಗತ್ತೆ ಅಂದ್ಬಿಟ್ಟು ಅಂತೇಳಿ. ಖಂಡಿತ ಅಲ್ಲ, ನಿಮಗೆ ಇವತ್ತು ಕಾಣಿಸಿದೆ 80 ರೂಪಾಯಿ 60 ರೂಪಾಯಿ 70 ರೂಪಾಯಿ ಎಲ್ಲನೂ ಕೂಡ. ಆದರೆ ನಾಳೆ ಇದೇ ಮಗು ಬೆಳೆದು ದೊಡ್ಡವನಾಗ್ತಾ ಹೋಗ್ತಾನಲ್ಲ, ದೊಡ್ಡವಳು ಆಗ್ತಾ ಹೋಗ್ತಾಳಲ್ಲ, ಅವರಿಗಾಗುವ ನಷ್ಟದ ಬಗ್ಗೆ ನೀವೇನಾದರೂ ಯೋಚನೆ ಮಾಡಿದ್ದೀರಾ? ಇವತ್ತು ಯಾವುದೋ ಹೊಲದ ಮಾಲೀಕನ ಅನ್ಕೊಬೋದು, ಅಯ್ಯೋ ನನಗಿವತ್ತು 50 ಜನ ಕೆಲಸಕ್ಕೆ ಬೇಕು, ಹುಡುಗರನ್ನ ಕಳಿಸಿ ಅಂತ ಅನ್ಬೋದು. ಅವರಿಗೆ ಇವತ್ತಿನ ಒಂದು ಕ್ಷಣದ ಲಾಭ, ನಾಳೆ ಈ ಎಲ್ಲ ಮಕ್ಕಳ ಒಟ್ಟೂ ನಷ್ಟ ದೇಶಕ್ಕಾಗತ್ತೆ. ನಾವು ಅದಕ್ಕೆ ಹೇಳ್ತೇವೆ, ಚೈಲ್ಡ್ ಲೇಬರ್ ಈಸ್ ವೆರಿ ಕಾಸ್ಟ್ಲಿ ಅಂತ ಹೇಳ್ತೇವೆ. ಇನ್ನೊಂದೇನು ಹೇಳ್ತೇವೆ ಅಂದರೆ, ಟುಡೇಸ್ ಚೈಲ್ಡ್ ಲೇಬರ್ ಈಸ್ ಟುಮಾರೋಸ್ ಲಾಸ್ ಅಂತ ಹೇಳ್ತೇವೆ. ಹೇಗೆ ಅಂತಂದರೆ ನೋಡಿ, ನಾನು ಹೇಳ್ತಿರೋದು ಇಲ್ಲಿ ನೀನು ಬಡಿಗ ಆಗಬೇಡ, ಚಪ್ಪಲಿ ಹೊಲಿಯವನ ಆಗಬೇಡ, ಕೃಷಿ ಮಾಡೋವನ ಆಗಬೇಡ, ಡ್ರೈವರ್ ಆಗಬೇಡ ಅಂತ ಹೇಳ್ತಾ ಇಲ್ಲ.
ಅದೆಲ್ಲ ಆಗಬೇಕು,
ಇಲ್ಲ ಆಗಬೇಕು. ನೀನು ಏನೇ ಕೆಲಸ ಮಾಡೋಕ್ಕೆ ಹೋದರೂ ನೀವೊಂದು ಸ್ವಲ್ಪ ಅಕ್ಷರ ಕಲಿತಿದ್ದರೆ, ಓದಲಿಕ್ಕೆ ಬರೆಯಲಿಕ್ಕೆ ಸುಲಭ ಲೆಕ್ಕಾಚಾರಕ್ಕೆ ಬಂದರೆ, ಏನು ನಮ್ಮ ಗಾಂಧೀಜಿಯವರು ಅವತ್ತು ಹೇಳ್ತಿದ್ರಲ್ಲ, ಅದ್ರ ಜೊತೆನಲ್ಲಿ ಅವರು ಕೌಶಲ್ಯ ಅಂತಲೂ ಹೇಳಿದರು, ಓದು ಬರಹ ಲೆಕ್ಕಾಚಾರ ಮತ್ತು ಕೌಶಲ್ಯ ಅಂತ ಹೇಳಿದರು. ಈ ಕೌಶಲ್ಯವನ್ನು ಅರ್ಥಪೂರ್ಣವಾಗಿ ಮಾಡಬೇಕು ಅಂದರೆ ನಿನಗೆ ಓದು ಬರಹ ಬೇಕಾಗ್ತದೆ,
ಮೂಲಭೂತ ಶಿಕ್ಷಣ ಬೇಕು.
ಈಗ ಬಹಳ ಸರಳವಾಗಿ ಹೇಳ್ತೀನಿ ನಾನು, ಈಗ ಯಾವುದೋ ಒಂದು ಔಷಧಿಯನ್ನು ನಿಮ್ಮ ಗಿಡಕ್ಕೆ ಹಾಕಬೇಕು, ನೀವು ಬೇಕಾದರೆ ಏ ಇಂಥ ಔಷಧಿ ಹಾಕೋ ಅಂತ ಹೇಳಿದ್ರೆ, ಆ ಹುಡುಗನಿಗೆ ಓದಲಿಕ್ಕೋ ಬರೆಯೋಕ್ಕೋ ಬರ್ತಿದ್ರು, ಕರೆಕ್ಟಾಗಿ ಅದೇ XYZ ಔಷಧಿ ತೊಗೊಂಡಾಗ ಹಾಕ್ತಾನೆ, ಇಲ್ದಿರೋನು ಬೇರೆ ಔಷಧಿ ಹಾಕ್ಬಿಟ್ರೆ, ಹಾಗೆ ಅಂದ್ಕೊಳ್ಳಿ ಸ್ವಲ್ಪ. ಓಕೆ, ಆಮೇಲೆ ನೀವು ಯಾವುದೋ ವ್ಯಾಪಾರಕ್ಕೆ ಕಳಿಸ್ತೀರ ಅಂತ ಅಂದ್ಕೊಳ್ಳಿ, ಆ ವ್ಯಾಪಾರದಲ್ಲಿ ಇದ್ದಿರಬಹುದಾದಂತಹ ಈ ಮೇಲ್ಗೈ ಕೆಳಗೈ ಮತ್ತು ಸ್ಪರ್ಧೆಗಳನ್ನು ಅರ್ಥ ಮಾಡ್ಕೊಳ್ಳುವಂಥ ಮನಸ್ಥಿತಿ ಆ ಶಿಕ್ಷಿತನಿಗೆ ಚೆನ್ನಾಗಿ ಬರ್ತದೆ, ಬೇಗ ಬರ್ತದೆ. ಇಲ್ದಿದ್ರೆ ಅವರು 7 ಕೆರೆ ನೀರು ಕುಡಿದು ಕಲಿಬೇಕಾಗುತ್ತೆ.
ಅಂದರೆ ಕೌಶಲ್ಯ ಆಧಾರಿತವಾದಂಥ ವೃತ್ತಿಯನ್ನು ನಾವು ಸಿದ್ಧ ಮಾಡಬೇಕಂದ್ರೆ ಈ ಶಿಕ್ಷಣ
ಮೂಲಭೂತ ಶಿಕ್ಷಣ ಬೇಕೇ ಬೇಕು. ಇನ್ನೊಂದು ಅಂಶ ಇದೆ, ನಮ್ಮಲ್ಲಿ ನೀವು ಒಪ್ತಿರೋ ಬಿಡ್ತಿರೋ, ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಅಂತಲೇ ತೆಗೆದುಕೊಳ್ಳೋಣಂತೆ, ನಾವು ಅನೇಕ ಮಕ್ಕಳನ್ನ ಕೈಯಾರೆ ಸಾಯಿಸ್ತಾ ಇದ್ದೀವಿ.
ಹೌದು,
ನೀವು ಒಪ್ಕೊಂಬಿಟ್ರಲ್ಲ ಹೌದು ಅಂತ.
ಅಲ್ಲ, ಅದು ನಡೀತಾ ಇರುವಂತ
ನಡೀತಾ ಇರೋದು ಸಾಯಿಸಿ ನಮ್ಮ ಕೇಳುಗರಿಗೆಲ್ಲ ಗಾಬರಿ ಆಗಿರ್ಬೋದು, ಏ ನಾವೇನು ಸಾಯಿಸ್ತಿದೀವ ಅನ್ಬಿಟ್ಟು ಅಂತ. ಹೌದು, ಸಾಯಿಸ್ತಾ ಇದ್ದೀವಿ. ನಾನು ಕೂಡ ಸೇರ್ಕೊಂಡಿದ್ದೀನಿ ಅದರೊಳಗೆ ಅಂತ ಹೇಳಬೇಕಾಗತ್ತೆ.
ಹಾಗೆ ಇದಕ್ಕೆ ನಾವು ಕಾರಣಕರ್ತರಾಗಿದ್ದೀವಿ.
ಏನಾಗಿದ್ದೀವಿ ಅಂತಂದ್ರೆ, ನಮ್ಮಲ್ಲಿ 1 ವರ್ಷದೊಳಗೆ ಹುಟ್ಟಿದ 1 ವರ್ಷದಲ್ಲಿ ಸಾಯುವ ಮಕ್ಕಳ ಸಂಖ್ಯೆ ಇವತ್ತು ಜಾಸ್ತಿ ಇದೆ. ನಾನು ಇತ್ತೀಚೆಗೆ ತಾಲೂಕುಗಳಲ್ಲಿ ಪ್ರಯಾಣ ಮಾಡಿ ಬಂದೆ, ನಾನು ರಾಯಚೂರಿನಲ್ಲಿ ನಾನು ಕಂಡೆ ಒಂದಷ್ಟು ಕಡೆಯಲ್ಲಿ, ಅವರು 60 ಮಕ್ಕಳು ಹುಟ್ಟಿದ್ದಾರೆ ಅಂತ ಹೇಳಿದ್ರು ಹೋದ ವರ್ಷ ಒಂದು ಕಡೆ. ಎಷ್ಟು ಜನ ಸತ್ತಿದ್ದಾರೆ ಅಂತ ಲೆಕ್ಕ ತೆಗೆದುಕೊಂಡಾಗ ಅಂಗನವಾಡಿ ಕಾರ್ಯಕರ್ತರು ತೋರಿಸಿದ್ರು 11 ಮಕ್ಕಳು ಸತ್ತಿದ್ದಾರೆ ಅಂತ.
60
ಅರವತ್ತರಲ್ಲಿ 11 ಅಂತ ತುಂಬ ಜಾಸ್ತಿ. ಯಾಕೆ, ಯಾರು ಕಾರಣ ಈ ಸಾವುಗಳಿಗೆ? ನಮ್ಮಲ್ಲಿ ಒಂದು ಹಾಡಿದೆ, ಈ ದೇಹದಿಂದ ದೂರವಾದ ಏಕೆ ಆತ್ಮವೇ ಸಾವು ನ್ಯಾಯವೇ ಅಂದ್ಬಿಟ್ಟು ಅಂತ. ನಾನು ಈ ಮಕ್ಕಳ ಸಾವು ನ್ಯಾಯವೇ ಅಂತ ಕೇಳಬೇಕಾಗುತ್ತೆ ಅಲ್ವಾ? ಆ ಯಾ ಮತ್ತು ಇನ್ನೊಂದು ತಾಯಂದಿರ ಮರಣ, ಹೆರಿಗೆ ಸಮಯದಲ್ಲಿ ತಾಯಂದಿರ ಮರಣ, ಅದರೊಳಗೂ 18 ವರ್ಷದೊಳಗಿರೋ ಮರಣ ಜಾಸ್ತಿ ಆಗಿದೆ ಅಂತಲೂ ಲೆಕ್ಕ ಇದೆ ನಮ್ಮಲ್ಲಿ. 18 ವರ್ಷದೊಳಗೆ ಅವರು ಹೆರಿಗೆಗೆ ಹೋಗ್ತಾರೆ, ಸತ್ತೋಗ್ಬಿಡ್ತಾರೆ ಅಂದ್ಬಿಟ್ಟು ಅಂತ. ನೋಡಿ, ಈ ಸಾವುಗಳಿಗೂ ಶಿಕ್ಷಣಕ್ಕೂ ಭಾಳ ಹತ್ತಿರ ಸಂಬಂಧ ಇದೆ. ಯಾರ ಮನೆಯಲ್ಲಿ ಶಿಕ್ಷಣ ಇದೆ, ಯಾವ ತಾಯಂದಿರು ಶಾಲೆಗೆ ಹೋಗಿ ಕಲ್ತಿರ್ತಾರೆ, ಅಂತಹವರ ಮಕ್ಕಳು ಸಾಯುವ ಸಂಖ್ಯೆ ಭಾಳ ಕಮ್ಮಿ,
ಸಂಖ್ಯೆ ಕಡಿಮೆ
ಅಥವಾ ಇಲ್ಲವೇ ಇಲ್ಲ ಅಂತಲೇ ಹೇಳಬೇಕು. ಈಗ ಪ್ರಾಯಶಃ ನಾನು ನೀವು ಇಲ್ಲಿ ಕೂತಿದ್ದೀರಾ, ನಾನು ಇಲ್ಲಿ ಕೂತಿದ್ದೀನಿ, ಈಗ ನಮ್ಮ ಮನೆಗಳಲ್ಲಿ ಯಾರಾದ್ರು ಸತ್ತಿದ್ದಾರಾ ಮಕ್ಕಳು 1 ವರ್ಷದೊಳಗೆ ಅಂತ ಕೇಳಿದ್ರೆ ಖಂಡಿತ ಹೇಳ್ತೀವಿ ಇಲ್ಲವೇ ಇಲ್ಲ ಅಂತ ಹೇಳ್ತೀನಿ, ಇಲ್ಲವೇ ಇಲ್ಲ ನಮ್ಮ ಮನೆಗಳಲ್ಲಿ. ಆದರೆ ಒಂದು ಹಳ್ಳಿಗೆ ಹೋಗ್ಬಿಟ್ಟು ನೀವು ವಿಚಾರ ಮಾಡ್ತಾ ಹೋಗಿ ಒಂದು 4-5 ಮನೆಗಳನ್ನ ಲೆಕ್ಕ ತೆಗೆದುಕೊಂಡ್ರೆ, ಅಯ್ಯೋ ಹೋದ ವರ್ಷ ಒಂದು ಮಗು ಸಾಯ್ತು, ಆ ಹಿಂದಿನ ವರ್ಷ ಒಂದು ಮಗು ಸಾಯ್ತು ಅಂತ ಲೆಕ್ಕ ಹೇಳ್ತಾ ಹೋಗ್ತಾರೆ. ಯಾಕೆ ಹಿಂಗಾಯ್ತು? ನಮ್ಮಲ್ಲಿ ಅರಿವಿನ ಕೊರತೆ ಅಂತ ಹೇಳ್ತೀವಿ. ಸಿ, ಶಿಕ್ಷಣ ಅಂತಂದರೆ ಎಲ್ಲರೂ ಕೂಡ ಇಂಗ್ಲೀಷ್ ಓದ್ಬಿಟ್ಟು ಆಫೀಸಲ್ಲಿ ಕೂತ್ಕೊಂಡು ಸೂಟು ಬೂಟು ಹಾಕ್ಕೊಳ್ತಾರೆ ಅಂತಲ್ಲ.
ಶಿಕ್ಷಣ
ಅಲ್ಲ, ಶಿಕ್ಷಣ ಒಂದು ಸಾಧನ ತಿಳಿವಳಿಕೆಗೆ ಅಂತ. ನೀವು ಕೃಷಿ ಕೆಲಸನೇ ಮಾಡ್ರಪ್ಪ, ತಪ್ಪೇನಿಲ್ಲ, ನೀವು ಟ್ರ್ಯಾಕ್ಟರೇ ಓಡಿಸಿ ತಪ್ಪೇನಿಲ್ಲ, ಅಥವಾ ನೀವು ಒಂದೇನು ಬಾವಿ ಕೆಲಸನೇ ಮಾಡಿ, ಮೋಟಾರ್ ರೀವೈಂಡಿಂಗ್ ಕಲ್ತ್ಕೊಳ್ಳಿ, ಅಥವಾ ಒಂದು ಬಣ್ಣ ಹಾಕೋದನ್ನು ಕೆಲಸ ಮಾಡಿ, ಅಥವಾ ಏನೋ ಒಂದು ಕೃಷಿಗೆ ಸಂಬಂಧಪಟ್ಟ ಅಥವಾ ಪ್ರಾಣಿಗಳಿಗೆ ಸಂಬಂಧಪಟ್ಟ ಕೆಲಸನೇ ಮಾಡ್ತಾ ಹೋಗಿ, ನೀವು ಯಾರೂ ಬೇಡ ಅನ್ನಲ್ಲ, ಬಟ್ ಅಕ್ಷರ ಕಲ್ತೀರಿ,
ಮೂಲಭೂತವಾದ ಶಿಕ್ಷಣ
ಕಲ್ತೀರಿ. ಅದರಿಂದಾಗಿ ನಾವು ಶಿಕ್ಷಣದ ಮೂಲಭೂತ ಹಕ್ಕನ್ನು ತಂದಿರುವಂಥದ್ದು,
ಅದಕ್ಕೆ ಇದು ಪೂರಕವಾಗಿ.
ಇದು ಯಾರೋ ಕೆಲಸ ಮಾಡಿಸ್ಕೊಂತಿರೋ ಲಾಭ ಆಗ್ತಿದೆ ಅವರಿಗೆಲ್ಲ ಹೊಟ್ಟೆ ಹೊಡಿಬೇಕು ಅನ್ನೋ ಉದ್ದೇಶಕ್ಕಲ್ಲ.
ಖಂಡಿತ
ನಾಳೆ ನಿಮಗೆ ಅನುಕೂಲ ಆಗತ್ತೆ ಸ್ವಾಮಿ, ಇವರೆಲ್ಲ ಕಲಿತರೆ.
ಈ ಬಾಲಕಾರ್ಯ ಪದ್ಧತಿ ಇರ್ಬೋದು ಅಥವಾ ಈ ಶಿಕ್ಷಣದ ಕಾಯ್ದೆ ಸರಿಯಾಗಿ ಅನುಷ್ಠಾನ ಆಗದೇ ಇದ್ದಲ್ಲಿ ನಮ್ಮ ದೇಶದ ಅಭಿವೃದ್ಧಿ ನಿತ್ಯ ಹೋಗುತ್ತೆ, ಕುಂಠಿತ ಆಗುತ್ತೆ. ಅದನ್ನು ನಾವು ಈಗ ಅರ್ಥ ಮಾಡಿಕೊಂಡು ಇದರ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕಾಗಿತ್ತು. ಯಾಕೆ ಹಿಂದೆ ಮಕ್ಕಳ ಹಕ್ಕುಗಳು ಬಾಲಕಾರ್ಮಿಕರ ಬಗ್ಗೆ ಯಾರು ಮಾತಾಡ್ತಾನೆ, ಈಗ ಕಳೆದ ಒಂದು 10 ವರ್ಷಗಳಿಂದ ಮಾತಾಡೋ ಸುದ್ದಿ ಇದೆ, ಯಾಕೆ ಇದು ಇಷ್ಟೊಂದು?
ಯಾಕೆ ಒಂದಿಷ್ಟು ಒಪ್ಪಬೇಕಂತ ಪ್ರಶ್ನೆ ಆಗುತ್ತೆ, ಯಾಕೆ ಹಿಂದೆ ಈ ಪ್ರಜ್ಞೆ ಇರಲಿಲ್ವಾ ಅಂತ.
ಯಾಕೆ ಪ್ರಜ್ಞೆ?
ಪ್ರಾಯಶಃ ಒಂದೊಂದು ಕಾಲದಲ್ಲಿ ನಾವೊಂದು 100 ವರ್ಷಕ್ಕೆ ಹಿಂದಕ್ಕೆ ಹೋಗೋಣಂತೆ ಅಥವಾ 150 ವರ್ಷಕ್ಕೆ ಹಿಂದಕ್ಕೆ ಹೋಗೋಣಂತೆ, ಎಲ್ಲೋ ನಮ್ಮಲ್ಲಿ ಏನು ಜಾತಿ ಪದ್ಧತಿ ಅಂತೀವಿ ಅಥವಾ ವರ್ಣಾಶ್ರಮಗಳು ಅಂತೀವಿ, ಎಲ್ಲೋ ಒಂದು ಕಡೆ ನಾನೊಂದಷ್ಟು ಜನ ಉದ್ಧಾರ ಆದರೆ ಸಾಕು ಅಂತ ಹೇಳಿ ಯಾರೋ ಒಂದಷ್ಟು ಜನ ಕೌಶಲ್ಯಗಳನ್ನ ಅವ್ರ ಹತ್ರ ಇಟ್ಕೊಂಬಿಟ್ಟಿದ್ರು ಅಂತ, ಅಥವಾ ಅಕ್ಷರವನ್ನು ಅವ್ರ ಹತ್ರ ಇಟ್ಕೊಂಬಿಟ್ಟಿದ್ರು ಅಂತ. ಕೌಶಲ್ಯವನ್ನು ಸ್ವಲ್ಪ ಹೇಳ್ಕೊಟ್ಟಿನಿ, ಅದನ್ನು ಮಾತ್ರ ಮಾಡು ಅಂತ. ನೀನು ಉತ್ತೋದು ಮಾತ್ರ ಮಾಡು, ನೀನು ಬಿತ್ತೋದು ಮಾತ್ರ ಮಾಡು, ನೀನು ಎಮ್ಮೆ ಮಾತ್ರ ನೋಡ್ಕೋ, ಅಥವಾ ನೀನು ನಮ್ಮ ರಥ ಓಡಿಸು, ನೀನು ನಮ್ಮ ಕುದುರೆಗಳು ನೋಡ್ಕೋ, ಹೀಗೆ ಇದ್ದಿರಬಹುದು ಅಂತ ಅನ್ಸುತ್ತೆ. ಅಲ್ಲಿ ಒಂದು ಶೋಷಣೆಯ ಅಂಶ ಇತ್ತು. ಅಲ್ಲಿ ಆ ಶೋಷಣೆಯ ಅಂಶ ದಿನೇ ದಿನೇ ಬದಲಾಗ್ತಾ ಬದಲಾಗ್ತಾ ಜನಗಳಿಗೆ ಅರ್ಥ ಆಗ್ತಾ ಹೋಗುತ್ತೆ.
ಹಾಗಾದರೆ ಈ ಬದಲಾವಣೆಯನ್ನು ಕೂಡ ಶಿಕ್ಷಣದಿಂದಲೇ ಆಯಿತು?
ಖಂಡಿತ.
ಹಾಗಾದರೆ ಶಿಕ್ಷಣ ಎಂಥ ಬದಲಾವಣೆಯನ್ನು ತಂದಿದೆ ಅಂತ ಹೇಳೋದಕ್ಕೆ ಈಗ ಮಕ್ಕಳ ಹಕ್ಕುಗಳ ಬಗ್ಗೆ ಆಗ್ತಿರುವಂಥ ಆಂದೋಲನ ಅಥವಾ ಅದನ್ನು ಮಾತಾಡ್ತಿರುವಂಥದ್ದು ಅಥವಾ ಅದರ ಬಗ್ಗೆ ಆಗ್ತಿರೋ ಕೆಲಸನೇ ಒಂದು ದೊಡ್ಡ ಉದಾಹರಣೆ.
ಖಂಡಿತ ನೋಡಿ, ಶಿಕ್ಷಣ ಅಂತಂದರೆ ಅನೇಕರು ಬೇರೆ ಬೇರೆ ಡೆಫಿನೇಷನ್ಸ್ ಕೊಡ್ತಾರೆ, ವ್ಯಾಖ್ಯಾನಗಳು ಕೊಡ್ತಾರೆ. ಶಿಕ್ಷಣ ಅಂದರೆ ಬದಲಾವಣೆ,
ಬದಲಾವಣೆ, ಚೇಂಜ್.
ಬದಲಾವಣೆ ಏನು? ಧನಾತ್ಮಕವಾದ ಬದಲಾವಣೆ ಅಂತ. ಅದನ್ನೇ ಈ ಕಾಯ್ದೆಯಲ್ಲಿ ನೋಡ್ತಿರೋದು. ಈ ಕಾಯ್ದೆ ನಾವು ನೋಡ್ತಿರೋಂಗೆ ಒಂದು ಧನಾತ್ಮಕವಾದ ಕಾಯ್ದೆ, ಒಂದು ಉನ್ನತವಾದ ಆದರ್ಶಗಳನ್ನ ಇಟ್ಕೊಡುವಂಥ ಕಾಯಿದೆ ಅಂತಲೇ ಹೇಳಬೇಕಾಗತ್ತೆ. ನೋಡಿ, ಈ ಶಿಕ್ಷಣಕ್ಕೂ ಶೋಷಣೆಗೂ ಸಂಬಂಧ ಇದೆ ಅಂತ ಹೇಳಿದ್ನಲ್ಲ. ಅನೇಕರು ಅನ್ಕೊಂಡಿದ್ರೆ ಶಿಕ್ಷಣ ಹೊಂದಿರೋರೆಲ್ಲ ಶೋಷಣೆ ಮಾಡ್ತಾರೆ ಅಂದ್ಬಿಟ್ಟು ಅಂತ, ಹಾಗೇನಿಲ್ಲ. ಶಿಕ್ಷಣ ಹೊಂದಿದ್ರೆ ಎಲ್ಲೋ ಕೆಲವರು ಮಾತ್ರ ಶೋಷಣೆ ಮಾಡ್ತಿರಬಹುದು, ಅದು ಬದಲಾಗಬೇಕಾಗತ್ತೆ. ಯಾವಾಗ ಅಂತಂದರೆ ಶೋಷಣೆಗೆ ಒಳಪಟ್ಟಿರೋರೆಲ್ಲರೂ ಶಿಕ್ಷಿತರಾದರೆ ಅವ್ರು ಗುರುತಿಸ್ತಾರೆ, ಓ ಇದು ಶೋಷಣೆ ಅಂದ್ಬಿಟ್ಟು ಅಂತ.
ಅವರ ಶೋಷಣೆ ಅವನ ಉಲ್ಲಂಘನೆ ಆಗ್ತಿರುವುದನ್ನು ಗುರುತಿಸಿ ಅವನು ಪ್ರಶ್ನೆ ಮಾಡ್ತಾರೆ.
ಹೌದು,
ಅವಾಗ ನಿಂತು ಹೋಗುತ್ತೆ ಶೋಷಣೆ.
ಹೌದು, ನಾನು ಸ್ವಲ್ಪ ಹಿಂದಕ್ಕೆ ಹೋದರೆ ನಮ್ಮ ಲೋಹಿಯ ಇರ್ಬೋದು, JP ಇದ್ದಿರ್ಬೋದು, ಅಂಬೇಡ್ಕರ್ ಅವ್ರ ಮಾತುಗಳು ಇದ್ದಿರ್ಬೋದು, ಅಥವಾ ನಮ್ಮ ಗಾಂಧೀಜಿಯವ್ರ ಮಾತುಗಳು ಇದ್ದಿರ್ಬೋದು, ಅವನ್ನೆಲ್ಲ ಓದ್ತಾ ಹೋದ್ರೆ ನಮಗೆ ಕಾಣಿಸೋದೇನು ಅಂತಂದರೆ, ನೋಡು ನೀನು ಶೋಷಿತನಾಗಿದ್ದೀಯಾ, ನಿನಗೆ ಗೊತ್ತಿಲ್ಲ, ನೀನು ಶೋಷಣೆ ವಿರುದ್ಧ ದನಿ ಎತ್ತು, ಅವಾಗ ನಿಂಗೆ ಸರಿ ಹೋಗ್ತದೆ ಅಂದ್ಬಿಟ್ಟು ಅಂತ. ಅದರಿಂದಾಗಿ ಅವನಿಗೆ ಮಾಹಿತಿ ಶಿಕ್ಷಣ ಬೇಕು ಅಂತ ನಾವು ಹೇಳ್ತೇವೆ. ಈ ಬಾಲಕಾರ್ಮಿಕರ ವಿಷಯದ ಬಗ್ಗೆ ಇನ್ನೊಂದು ನೋಡಿದಾಗ ಹೇಳಬೇಕಾಗತ್ತೆ. ಪ್ರಾಯಶಃ ಅನೇಕ ಕಡೆ ಬಾಲಕಾರ್ಮಿಕರಿಗೆ ಕೊಡುವಂತಹ ಶುಲ್ಕ ಇದೆಯಲ್ಲ, ಅಥವಾ ಮಜೂರಿ, ಸಂಬಳ, ಕೂಲಿ ಬಹಳ ಕಡಿಮೆ. ನಿಮ್ಗೆ ಅನ್ನಿಸ್ಬೋದು, ಓ ಇಲ್ಲ ನಮ್ಮಲ್ಲಿ ಸೀಸನಲ್ಲಿ ಬೇಕಾದಷ್ಟು ಕೊಡ್ತಾರೆ ಅಂತ. ಸ್ವಾಮಿ, ಸೀಸನಲ್ಲಿ ಕೊಡ್ತಾರೆ, ಆಮೇಲೆ
12 ತಿಂಗಳಿಗೆ ಹೋಲಿಸಿದಾಗ 2 ತಿಂಗಳೆಲ್ಲೋ ಎಲ್ಲಿ ನಗಣ್ಯ ಆಗ್ಬಿಡುತ್ತೆ.
ನಗಣ್ಯ ಅದು ಎಲ್ಲಿ? ಈಗ ಒಂದು ಗರಾಜಲ್ಲಿ ಯಾವುದೋ ಹುಡುಗ ಕೆಲಸ ಮಾಡ್ತೀಯಾನೆ ಅಂತ ಅನ್ಕೊಳ್ಳೋದು, ಅಥವಾ ಯಾವುದೋ ಮನೆಯೊಳಗೆ ಮುಸುರೆ ತಿಕ್ಕೊಂಡು ಮಕ್ಕಳು ನೋಡ್ಕೊಳ್ತೀಯಾರೆ ಮಗು ಅಂತ ಅನ್ಕೊಳ್ಳೋದಂತೆ, ಎಷ್ಟು ಕೊಡ್ತಾರೆ ಸ್ವಾಮಿ?
ಆ ಮೊತ್ತಕ್ಕೆ ಭಾಳ ಕಡಿಮೆ,
ಭಾಳ ಕಡಿಮೆ. ನಿನಗೆ ಹೊಲದಲ್ಲಿ ಹೋದಾಗ ನಿಮಗೆ ಒಂದ್ಸತಿ ಕಾಣಿಸ್ಬೋದು 150 ರೂಪಾಯಿ ಕೊಟ್ಬಿಟ್ರು ಅಂತ, ಎಷ್ಟು 60 ದಿನ ಕೊಡ್ತಾರೆ, ಆಮೇಲೆ ಇಲ್ಲ ಅಲ್ವಾ? ಸೊ ನೀವು ಪ್ರತಿಯೊಂದು ಬಾಲಕಾರ್ಮಿಕರು ಸಹ ಒಬ್ಬರು ವಯಸ್ಕರ ಕೆಲಸವನ್ನು ಕಿತ್ಕೊಂತಿದ್ದಾರೆ ಅನ್ನೋದನ್ನ ನೆನಪಿರಲಿ,
ನಾವು ಅರ್ಥ
ಮಾಡ್ಕೊಬೇಕಾಗತ್ತೆ. ಪ್ರತಿಯೊಂದು ಬಾಲಕಾರ್ಮಿಕ ಅಂದ್ರೆ
ಸೋಮಾರಿಗಳಾಗುವ ಸಾಧ್ಯತೆ
ಇದೆ. ಪ್ರತಿಯೊಂದು ಬಾಲಕಾರ್ಮಿಕ ಒಂದು ವಯಸ್ಕ ನಿರುದ್ಯೋಗಿ ಅಂತ ಹೇಳಬೇಕಾಗತ್ತೆ. ಈ ವಯಸ್ಕ ನಿರುದ್ಯೋಗಿಗೂ ಬಾಲಕಾರ್ಮಿಕ ಕಪ್ಪು ಹಣಕ್ಕೂ ಸಂಬಂಧ ಇದೆ. ಯಾಕೆ ಅಂತ ಹೇಳ್ತೀನಿ ಅಂತಂದರೆ, ಈಗ ನನ್ನ ಮನೆಯಲ್ಲೇ ಅಂದ್ಕೊಳ್ಳೋಣಂತೆ, ಯಾರೋ ಒಬ್ಬನು ಒಂದು ಹುಡುಗಿನ ಕೆಲಸ ಕಳಿಸ್ತಾರೆ ಅಂತಂದರೆ ಎಷ್ಟು ಕೊಡ್ತೀವಿ ಅವ್ರಿಗೆ ನಾವು? ಈಗ ಒಂದು ದೊಡ್ಡವ್ರು ಬಂದು ಕೆಲಸ ಮಾಡಿದ್ರೆ ಒಂದು 100 ರೂಪಾಯಿ ಕೊಡೋ ಕಡೆ, ನಾವೊಂದು ಮಗು ಬಂದು ಕೆಲಸ ಮಾಡಿದ್ರೆ ಒಂದು 30 ರೂಪಾಯಿ ಕೊಡ್ಬೋದು. ನನಗೆ 70 ರೂಪಾಯಿ ಲಾಭ ಆಯಿತಾ?
ಹೌದು.
ಆ 70 ರೂಪಾಯಿಗೆ ಲೆಕ್ಕ ಇಲ್ವಾ? ಆ 70 ರೂಪಾಯಿಗಳನ್ನ ಲೆಕ್ಕ ಹಾಕ್ತಾ ಹೋದರೆ ನಾವು ಮೋಸ ಮಾಡ್ತಾ ಇಲ್ವಾ? ಸಮುದಾಯಕ್ಕೆ ಮೋಸ ಮಾಡ್ತಿಲ್ವಾ? ಹೀಗೆ ನಾವು ನೋಡಬೇಕಾದ್ರೆ ಮಕ್ಕಳನ್ನ ರಕ್ಷಿಸ್ತಿದ್ದೀವಿ ಅಂದ್ಬಿಟ್ಟು ಅಂತ ಜನ ಏನಾರು ಅಂದ್ಕೊಂಡು ಕೇವಲ ಸ್ಕೂಲಿಗೆ ದಬ್ಬುತ್ತಾ ಇದ್ದೀವಿ ಅಂತ ಅಂದ್ಕೊಳ್ಬೇಡಿ. ದಯಮಾಡಿ ಮಕ್ಕಳನ್ನ ಶಾಲೆಗೆ ಕಳಿಸೋದ್ರ ಮೂಲಕ ನಾವು ವಯಸ್ಕರಿಗೆ ಉದ್ಯೋಗವನ್ನು ಸೃಷ್ಟಿಸ್ತಾ ಇದ್ದೀವಿ,
ಸೃಷ್ಟಿಸಿ ಅಭಿವೃದ್ಧಿಗೆ ಪೂರಕ
ಪೂರಕ ಮಾಡ್ತಾ
ಇದ್ದೀವಿ. ಶಾಲೆಗೆ ಹೋಗ್ತಾರೆ, ದೊಡ್ಡವರು
ಕೆಲಸ ಹೋಗ್ತಾರೆ,
ದೇಶದ ಅಭಿವೃದ್ಧಿಯ ಮೆಟ್ಲುಗಳು
ಮೇಲೆ ಹೋಗುತ್ತೆ.
ಆ ನಿಟ್ಟಿನಲ್ಲಿ ಈ ಕಾಯ್ದೆ ಬಹಳಷ್ಟು ನಮ್ಮ ಅಭಿವೃದ್ಧಿಗೆ ಸಂಕೇತವಾಗಿ ಆಗಿರುತ್ತೆ, ಅದನ್ನು ಅನುಷ್ಠಾನ
ಮಾಡಲೇಬೇಕು.
ಈ ಕಾಯ್ದೆ ಮತ್ತು ಮಕ್ಕಳ ಹಕ್ಕುಗಳ ಆಯೋಗದ ಎರಡು ಅದರ ಬಗ್ಗೆ ತಾವು ವಿಮರ್ಶಕರಾಗಿದ್ದು, ನಮ್ಮ ಸ್ಥಳೀಯ ಸರ್ಕಾರ
ಕೆಲಸದಲ್ಲಿ ಈ ಶಿಕ್ಷಣವನ್ನು ಯಾವ ರೀತಿಯಲ್ಲಿ ನಾನು ಜೋಡಿಸ್ಕೊಳ್ಬೇಕಾಗಿದೆ, ನನ್ನ ಒಂದು ಡ್ರೈವರ್ ಕೆಲಸದಲ್ಲಿ ನಾನು ಮಕ್ಕಳ ಶಿಕ್ಷಣವನ್ನು ಹೇಗೆ ಅರ್ಥಬದ್ಧವಾಗಿ ಮಾಡಲಿಕ್ಕೆ ನೋಡ್ಕೊಳ್ಬೇಕಾಗಿದೆ. ಉದಾಹರಣೆಗೆ ಒಬ್ಬ ಬಸ್ ಡ್ರೈವರ್ ಅಂತ ಅನ್ಕೊಳ್ಳೋಣಂತೆ, ಬಸ್ ಡ್ರೈವರ್ ಅನ್ನಿಸ್ಬೋದು ನಾನೇನೋ ಡ್ರೈವ್ ಮಾಡ್ತಿದ್ದೀನಿ ಅಂದ್ಬಿಟ್ಟು, ಇಲ್ಲ ಸ್ವಾಮಿ ನೀವು ದೇಶದ ಪ್ರಗತಿಗೆ ನೆರವಾಗ್ತಾ ಇದ್ದೀರಾ ಅಂತ. ಯಾವ ರೀತಿ ಶಾಲೆಯ ಸಮಯದಲ್ಲಿ ಕರೆಕ್ಟಾಗಿ ಮಕ್ಕಳಿಗೆ ಕರ್ಕೊಂಡು ಹೋಗಿ ಶಾಲೆಗೆ ಬಿಟ್ಟು ಅವ್ರನ್ನ ಸುರಕ್ಷಿತವಾಗಿ ಮನೆಗೆ ಕರ್ಕೊಂಡು ಬರೋದ್ರಿಂದ ನೀವೊಂದು ದೊಡ್ಡ ಉಪಕಾರ ಮಾಡ್ತಾ ಇದ್ದೀರಾ. ನೀವು ಈ ಶಿಕ್ಷಣದ ಪ್ರಗತಿಯ ಒಂದು ದೊಡ್ಡ ಚಕ್ರದಲ್ಲಿ ಒಂದು ನೀವು ಒಂದು ಕಡ್ಡಿಯಾಗಿದ್ದೀರಾ ನೀವು ಅಂದ್ಬಿಟ್ಟು ಅಂತ. ಅಂತಹ ಕಡ್ಡಿಗಳು ಹಲವಾರಿದೆ. ಗ್ರಾಮ ಪಂಚಾಯತಿ ಅಂತೇಳಿ ಒಂದು ಪ್ರಮುಖವಾದ ಕಡ್ಡಿ ಅಂತ ಅನ್ನೋಣಂತೆ. ಅವ್ರು ಮಾಡಬೇಕಾದ್ರೆ ನಾನು ಆಗಲೇ ಹೇಳ್ತಿದ್ದೆ, ತಮ್ಮ ತಮ್ಮ ಪಂಚಾಯತಿಯಲ್ಲಿರುವಂಥ 6-14 ವರ್ಷದ ಮಕ್ಕಳ ಲೆಕ್ಕ ಇಟ್ಕೊಳ್ಳಿ, ಮತ್ತು 6 ವರ್ಷದ ಒಳಗಿನ ಮಕ್ಕಳ ಸಂಖ್ಯೆ ಏನಿದೆಯಲ್ಲ ಅದನ್ನು ಲೆಕ್ಕ ಇಟ್ಕೊಳ್ಳಿ, ಮತ್ತು ಅಂಗನವಾಡಿ ಕಾರ್ಯಕರ್ತೆ ಅಲ್ಲಿನ ಮುಖ್ಯ ಗುರುಗಳು ಇವರೆಲ್ಲರೂ ಕೂತ್ಕೊಂಡು ಮಾತನಾಡಿ, ಈಗ ನಮ್ಮ ಹಳ್ಳಿನಲ್ಲಿ 6 ವರ್ಷ ದಾಟ್ತಾ ಇರೋ ಮಕ್ಕಳು ಇಷ್ಟಿದ್ದಾರೆ, ಇಷ್ಟು ಮಕ್ಕಳನ್ನ 1ನೇ ಕ್ಲಾಸಿಗೆ ಸೇರಿಸ್ಬೇಕು, ಅವ್ರನ್ನ ಸ್ಥಳೀಯ ನೆರೆಹೊರೆಯ ಶಾಲೆಯಲ್ಲಿ ಸೇರಿಸೋಣ ಅನ್ನುವ ಒಂದು ಪ್ರಜ್ಞೆಯನ್ನು ನಮ್ಮ ಪಂಚಾಯತಿಯವರು ತರಬೇಕಾಗತ್ತೆ. ಜೊತೆಯಲ್ಲಿ ಆ ಶಾಲೆಯಲ್ಲಿ ಯಾವುದೂ ಮಕ್ಕಳು ಸಹ ಮಧ್ಯದಲ್ಲಿ ಬಿಟ್ಟು ಹೋಗದಂಗೆ ಕಾಯ್ದುಕೊಳ್ಳೋದು ಕೂಡ ಪಂಚಾಯತಿ ಕೆಲಸ ಆಗುತ್ತೆ. ಹಾಗನ್ನಿಸ್ಬೋದು ಪಂಚಾಯತಿನವರು, ಅಯ್ಯೋ ನಮಗೆ ಈ ಮೋರಿ ಕೆಲಸನೇ ಆಗಿದೆ, ನೀರಿನ ಕೆಲಸ ಆಗಿದೆ, ವಿದ್ಯುತ್ ಕೆಲಸ ಆಗಿದೆ, ಮನೆ ಕೊಡೋದ್ ಕೆಲಸ ಆಗಿದೆ, ಇದು ಬೇರೆ ತಲೆ ಮೇಲೆ ಬಂತಲ್ಲ ಅಂದ್ಬಿಟ್ಟು ಅಂತ. ಸ್ವಾಮಿ ನೀವು ಹಾಗೆ ಅನ್ನಕ್ಕಾಗಲ್ಲ. ಯಾಕೆ ಗೊತ್ತಾ? ನೀವು ಪಂಚಾಯತ್ ರಾಜ್ ಆ್ಯಕ್ಟ್ ಕಾಯ್ದೆಯನ್ನು ತೆಗೆದು ನೋಡಿದ್ರೆ ಅದನ್ನು ಓದಿದರೆ ನೀವು ಅದಕ್ಕೆ ಒಪ್ಕೊಂಡಿದ್ದೀರಾ? ಏನು ಒಪ್ಕೊಂಡಿದ್ದೀರಾ? ನಾವು ಇಲ್ಲಿನ ಮಕ್ಕಳಿಗೆ ಬೇಕಾದಂಥ ಸೌಲಭ್ಯಗಳನ್ನ ಕೊಡ್ತೀವಿ ಅಂತ ನೀವು ಆ್ಯಕ್ಟಲ್ಲಿ ಒಪ್ಕೊಂಡಿದ್ದೀರಾ. ಆ ಮೂಲಕ ನೀವು ಪಂಚಾಯತಿ ಸದಸ್ಯರ ಆಯ್ಕೆ ಆಗಿದ್ದೀರಾ, ಆಯ್ಕೆಯಾಗಿ ನೀವು ಪಂಚಾಯತಿ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೀರಾ,
ಸಾರ್ವತ್ರಿಕ ದಾಖಲಾತಿಯನ್ನು ಖಾತ್ರಿಪಡಿಸುವ ಮುಖಾಂತರ ನೀವು ಆ ಸ್ಥಾನದಲ್ಲಿ ಕೂತಿದ್ದೀರಿ.
ಹೌದು, ಆ ಥರದ್ದು ಇದ್ದೀರಾ ಅಂತ. ಸೊ ಹೀಗಾಗಿ ಪಂಚಾಯತಿಯವ್ರನ್ನ ನಾವು ಅವ್ರ ತಲೆ ಮೇಲೆ ಹೇರೋದು ಅಂತಲ್ಲ, ಬಟ್ ಪಂಚಾಯತಿಯ ಸ್ಥಳೀಯ ಸರ್ಕಾರದ ಒಂದು ಜವಾಬ್ದಾರಿಯನ್ನು ನೆನಪಿಸ್ತಾ ಇದ್ದೀವಿ. ಹೀಗೆ ನೆನಪಿಸೋದ್ರ ಮೂಲಕ ಮತ್ತು ಸ್ಥಳೀಯವಾಗಿ ಸೇವೆಗಳನ್ನ ಕೊಡ್ತಿರೋರಿಗೆ ಗೌರವವನ್ನು ಕೊಡೋದ್ರ ಮೂಲಕ, ಅಂದರೆ ಶಿಕ್ಷಕರು ಇದ್ದಿರ್ಬೋದು, ಅಂಗನವಾಡಿ ಕಾರ್ಯಕರ್ತೆ ಇದ್ದಿರ್ಬೋದು, ಸ್ಥಳೀಯ ಆಶಾ ಕಾರ್ಯಕರ್ತೆ ಇದ್ದಿರ್ಬೋದು, ಏನಿಮ್ ಇದ್ದಿರ್ಬೋದು, ಇವ್ರನ್ನೆಲ್ಲರನ್ನೂ ಒಗ್ಗೂಡಿಸಿ ಮಾಡೋದ್ರಿಂದ ನಮ್ಮ ಮಕ್ಕಳಿಗೆ ಶಿಕ್ಷಣದ ಖಾತರಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ.
ಆ ಥರದ ಒಂದು ಸಹಭಾಗಿತ್ವದ ಮತ್ತು ಸಮನ್ವಯತೆ ಕೆಲಸವನ್ನು ಪಂಚಾಯತು ತನ್ನ ನಾಯಕತ್ವವನ್ನು ವಹಿಸಬೇಕಾಗಿ
ಖಂಡಿತ.
ಹಾಗಾದರೆ ಶಾಲಾ ದಾಖಲಾತಿಯನ್ನು ಮಾಡುವಂಥದ್ದು ಮತ್ತು ಮಕ್ಕಳ ಹಾಜರಾತಿಯನ್ನು ಖಾತರಿಪಡಿಸೋದು ತಂದೆ ತಾಯಿಯ ಜೊತೆಗೆ ಗ್ರಾಮ ಪಂಚಾಯತ್ ಹೆಚ್ಚಿನ ಜವಾಬ್ದಾರಿ ಇದೆ ಅಂತ ತಾವು ಹೇಳ್ತಾರೆ.
ಹೌದೌದು, ಖಂಡಿತ ಖಂಡಿತ ಖಂಡಿತ.
ಈ ನಿಟ್ಟಿನಲ್ಲಿ ನಮ್ಮ ಈಗ ಶಿಕ್ಷಣ ಇಲಾಖೆ, ನಮಗೆಲ್ಲರಿಗೂ ಒಂದು ಇನ್ನೊಂದು ಭಾವನೆ ಇದೆ, ಶಿಕ್ಷಣ ಕೊಡುವಂಥದ್ದು ಶಿಕ್ಷಣ ಇಲಾಖೆಗೆ ಮಾತ್ರ ಅವರು ಮಾತ್ರ ಮಾಡಿದರೆ ಆಯಿತು ಅಂತೇಳಿ, ಬಟ್ ತಾವು ಹೇಳ್ತಾ ಇದ್ದೀರಿ ANMಇಂದ ಹಿಡಿದು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಎಲ್ಲರೂ ಒಟ್ಟು ಸೇರಿ, ಅದೇ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲೂ ಕೂಡ ಅದೇ ರೀತಿ ಒಂದು ಸಾಂಘಿಕ ಪ್ರಯತ್ನ ಅಗತ್ಯ ಇದೆ.
ಖಂಡಿತ ಖಂಡಿತ ಇದೆ, ಖಂಡಿತ.
ಆ ನಿಟ್ಟಿನಲ್ಲಿ ಏನು ಹೇಳ್ತೀರಿ, ಒಂದು ತಾಲೂಕು ಮಟ್ಟದ ಯಾವ ರೀತಿಯ ಸಾಂಘಿಕ ಪ್ರಯತ್ನ ಆಗಬೇಕು ಅಂತ ತಾವು ಹೇಳ್ತೀರಿ?
ನಿಜ, ಇದು ಹೊಸ ಕಲ್ಪನೆಗಳನ್ನ ನೋಡಲಿಕ್ಕೆ ಈ ಕಾಯ್ದೆ ಸಹಾಯ ಮಾಡ್ತಾ ಇದೆ. ಏನು ಹೇಳ್ತಿದೆ ಅಂತಂದರೆ, ಈ ಸ್ಥಳೀಯ ಪ್ರಾಧಿಕಾರ ಅಂತ ಹೇಳೋದ್ರ ಮೂಲಕ ಗ್ರಾಮ ಪಂಚಾಯತಿಗೆ ಹೇಳ್ತಾ ಇದೆ. ಹಾಗೆ ಅದು ನಾನಾಗಲೇ ಹೇಳಿದೆ, ಹಲವು ಸರ್ಕಾರಗಳು ಅಂದ್ಬಿಟ್ಟು ಅಂತ. ಏನಿದೆ ಹಲವು ಸರ್ಕಾರಗಳು, ಇನ್ನೊಂದ್ಸರಿ ಜ್ಞಾಪಿಸ್ತೀನಿ ನಾನು, ಗ್ರಾಮ ಪಂಚಾಯತಿ ಒಂದು ಸರ್ಕಾರ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರಕ್ಕೆ ಬರೋದಾದರೆ ಪಾಲಿಕೆ, ನಾವು ಮುನ್ಸಿಪಾಲ್ಟಿ ಅಂತ ಹೇಳ್ತೀವಿ, ಅದಿದ್ದಿರ್ಬೋದು. ಅಲ್ಲಿಂದ ಮುಂದಕ್ಕೆ ನಾವು ರಾಜ್ಯ ಸರ್ಕಾರದ ಬಗ್ಗೆ ಹೇಳುವಂಥದ್ದು, ರಾಜ್ಯ ಸರ್ಕಾರ ಭಾಳ ದೂರ ಸ್ವಾಮಿ ನಮಗೆ, ನಮಗೆ ಹತ್ತಿರದ ಸರ್ಕಾರ ಅಂದರೆ ಇದೇ ಸ್ವಾಮಿ,
ಗ್ರಾಮ ಪಂಚಾಯತಿ.
ಅಲ್ಲಿಂದ ಜಿಲ್ಲಾ ಪಂಚಾಯತಿ ಟು ದಿ ಮೋಸ್ಟ್ ಹತ್ತಿರ ಹೋಗಬೇಕು ಅಂತ. ಏನಿದು ಅಂತಂದರೆ, ನಾವು ಎಲ್ಲವೂ ಬೆಂಗಳೂರಿನ ತನಕ ತಲುಪಿ ಅಲ್ಲಿ ನಿರ್ಧಾರಗಳಾಗಿ ನಿರ್ದೇಶನಗಳಿಗೆ ಬರಲಿ ಅಂತ ಕಾಯ್ಬೇಕಾಗಲಿಲ್ಲ. ಈಗ ನಾವು ಈಗ ಏನಾದರೂ ಬಿಸಿ ಆದದ್ದನ್ನು ಅಥವಾ ಮುಳ್ಳನ್ನು ಮುಟ್ಟಿದ ತಕ್ಷಣ ಪಟಕ್ ಅಂತ ಕೈ ಹಿಂದಿಕ್ಕೆ ಹೋಗುತ್ತೆ. ಯಾಕೆ ಹೋಗುತ್ತೆ ಗೊತ್ತಾ? ಆ ಒಂದು ಸಂದೇಶ ಪೂರ್ತಿ ಮಿದುಳುಗೋಗಿ ಮಿದುಳಿಂದ ಬಂದು ನೀನು ಹಿಂದಿಕ್ಕೆ ತಗೋ ಅಂತ ಹೇಳೋದಿಲ್ಲ. ನಾವು ಮುಟ್ಟಿದ ತಕ್ಷಣ ಮೊಣಕೈಗೆ ಮಾಹಿತಿ ಹೋಗುತ್ತೆ. ಇದನ್ನ ಸೈನ್ಸ್ ಹೇಳುತ್ತೆ, ಮೊಣಕೈಗೆ ಮಾಹಿತಿ ಹೋಗುತ್ತೆ, ಮೊಣಕೈಯಲ್ಲೇನೇ ನರ ಹೇಳತ್ತೆ ಏ ವಾಪಸ್ ತಗೋ ಹಿಂದಿಕ್ಕೆ ಕೈನ ಅಂದ್ಬಿಟ್ಟು ಅಂತ. ಬ್ರೈನ್ಗೆ ಹೋಗಿ ಬರೋ ಅಷ್ಟೊಳಗೆ ಬಹುಶಃ ನಿಮ್ಮ ಕೈ ಸುಟ್ಟೋಗ್ಬಿಡ್ಬೋದು, ಮೊಣಕೈಯಲ್ಲಿ ಹೇಳಿ ಪಡಕ್ ಅಂತ ಹಿಂದಿಕ್ಕೆ ತಗೊಳ್ತೀವಲ್ಲ. ಆ ರೀತಿಯಲ್ಲಿ ಸ್ಥಳೀಯವಾದಂಥ ಸಮಸ್ಯೆಗಳನ್ನ ಸ್ಥಳೀಯವಾಗಿ ಬಗೆಹರಿಸ್ಕೊಂಡ್ರೆ, ಅಂದರೆ ಈ ಸ್ಥಳೀಯವಾದ ಸಮಸ್ಯೆಗಳು ಅಂತ ಗುರುತಿಸುವ ಸಾಮರ್ಥ್ಯ ನಮ್ಮ ಜನಗಳಿಗೆ ಬರಬೇಕಾಗಿದೆ. ಅದು ಜಿಲ್ಲಾ ಪಂಚಾಯತಿನ ಮಟ್ಟದಿಂದ ಹಿಡಿದು ಗ್ರಾಮ ಪಂಚಾಯತ್ ತನಕ ಅವರಿಗೆ ಓಹ್ ಇದು ಶಾಲೆಗೆ ಸಂಬಂಧಪಟ್ಟಂಥ ಸಮಸ್ಯೆ, ಇದು ಹಾಸ್ಟೆಲ್ಗೆ ಸಂಬಂಧಪಟ್ಟಂತಹ ಸಮಸ್ಯೆ, ಇದು ಮಕ್ಕಳ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ, ಇದು ಅಂಗವಿಕಲತೆ ಇರುವಂಥ ಮಕ್ಕಳಿಗೆ ಸಂಬಂಧಪಟ್ಟಂಥ ಸಮಸ್ಯೆ, ಅಥವಾ ಇದು ಮಕ್ಕಳ ತಾರತಮ್ಯದಿಂದ ಆಗ್ತಿರುವಂಥ ಸಮಸ್ಯೆ, ಇವುಗಳನ್ನ ಸ್ಥಳೀಯ ಮಟ್ಟದಲ್ಲಿ ಗುರುತಿಸಿ ಒಂದೊಂದು ಜಿಲ್ಲೆಯಲ್ಲಿ ಇರುವಂಥ ಶಿಕ್ಷಣ ಸಮಿತಿಗಳಿದೆಯಲ್ಲ ಅವುಗಳು ಇದನ್ನು ಕ್ರಮ ಕೈಗೊಳ್ಬೇಕು. ನಮ್ಮ ಜಿಲ್ಲಾ ಮಟ್ಟದಲ್ಲೂ ಕೂಡ ನಮ್ಮಲ್ಲಿ ಸಾಮಾಜಿಕ ನ್ಯಾಯ ಸಮಿತಿ ಇದೆ ಅಲ್ವಾ, ಶಿಕ್ಷಣ
ಸಮಿತಿ ಕೆಲಸ,
ಅವರು ಅದನ್ನು ಗಮನಿಸಬೇಕು. ನಾನು ಇದನ್ನು ಹೀಗೆ ಹೇಳ್ತೇನೆ, ಸೂಚ್ಯವಾಗಿ ಹೇಳ್ತೇನೆ. ನಾನು ನಮ್ಮಲ್ಲಿ ಬಡ ಮಕ್ಕಳಿಗೆ, ಹಿಂದುಳಿದ ಜಾತಿ ವರ್ಗಗಳ ಮಕ್ಕಳಿಗೆ ಶಿಕ್ಷಣದ ಸಾರ್ವತ್ರೀಕರಣಕ್ಕೋಸ್ಕರ ನಮ್ಮ ರಾಜ್ಯದಲ್ಲಿ ಅತ್ಯುತ್ತಮವಾದ ಹಾಸ್ಟೆಲ್ ವ್ಯವಸ್ಥೆಗಳಿದೆ. ಅತ್ಯುತ್ತಮವಾದದ್ದು ಅಂತ ನಾನು ಏನು ಹೇಳಿದೆ ಅಂತಂದರೆ ಅದೊಂದು ನೆಟ್ವರ್ಕ್ ಇದೆ ಅಲ್ವಾ,
ಒಂದು ಸಂಪರ್ಕ ಜಾಲ ಇದೆ
ಇದೆ. ಆ ಒಂದು ನೆಟ್ವರ್ಕಲ್ಲಿ ಅಂತಹ ಒಂದು ವ್ಯವಸ್ಥೆಯಲ್ಲಿ ಮಕ್ಕಳು ಇದ್ದಾರೆ ಅಂತಂದರೆ ಅವರಲ್ಲಿ ಬೇಸರ ಮಾಡಿಕೊಂಡು ಶಿಕ್ಷಣದಿಂದ ಹೊರಗೆ ಬರೋವಂಗೆ ಆಗ್ಬಿಡ್ಬಾರ್ದು. ನಾನು ಇದನ್ನು ಸ್ವಲ್ಪ ನಿಷ್ಠುರ ಅಂತ ಅನ್ಸಿದ್ರು ಹೇಳ್ತೇನೆ ನಾನು. ಅನೇಕ ಹಾಸ್ಟೆಲ್ಗಳಲ್ಲಿ ವ್ಯವಸ್ಥೆಗಳು ಸರಿ ಇಲ್ಲ ಅಂತ ದೂರುಗಳಿದೆ, ನಾವು ಹೋಗಿ ನೋಡಿದ್ದೀವಿ ಕೂಡ ಆ ಥರದ್ದು. ಅಂತಹ ಹಾಸ್ಟೆಲ್ಗಳಿಗೆ ಮಕ್ಕಳನ್ನು ದೂಡುವುದರ ಬದಲು ಮಕ್ಕಳನ್ನ ಮನೇಲಿ ಇಟ್ಕೊಳ್ಳದೆ ಎಷ್ಟೋ ವಾಸಿ ಅಂತ ಅಪ್ಪ ಅಮ್ಮಗಳ ಹೇಳ್ಬಿಡ್ಬೋದು. ಹಾಗೆ ಅವರು ಹೇಳದಂತೆ ನಾವು ನೋಡ್ಕೊಳ್ಬೇಕಾಗಿದೆ.
ಹೇಳದಂತೆ ಮಾಡಬೇಕಾದ್ರೆ ಈ ಸಮಿತಿಗಳು ತಾಲೂಕು ಮಟ್ಟವಾದ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಕ್ರಮ ಕೈಗೊಳ್ಳಬೇಕು. ಅದು ಪೂರಕವಾಗಿ ಗ್ರಾಮ ಪಂಚಾಯತ್ನವರಿಗೆ ಎಲ್ಲ ಮಕ್ಕಳನ್ನ ಶಾಲೆಗೆ ತರಲಿಕ್ಕೆ ಒಂದು ದೊಡ್ಡ ಅಸ್ತ್ರವಾಗ್ತದೆ,
ಅದೊಂದು ದೊಡ್ಡ ಸಾಧನ ಆಗ್ತದೆ. ಈಗ ಯಾವುದೋ ಒಂದು ಮಗು ಒಂದು ಸಮಾಜ ಕಲ್ಯಾಣ ಇಲಾಖೆಯ ಒಂದು ಹಾಸ್ಟೆಲ್ ಇದೆ, ಅಲ್ಲಿ ಊಟ ಸರಿಗೆ ಸಿಗ್ತಾ ಇಲ್ಲ, ಸೌಲಭ್ಯ ಇಲ್ಲ, ಲೈಟ್ ಇಲ್ಲ, ಸ್ನಾನ ಮಾಡಕ್ಕೆ ನೀರಿಲ್ಲ ಅಂತಂದರೆ ಆ ಮಗು ಯಾಕಿರಬೇಕಲ್ಲಿ?
ಹೌದು
ಅಲ್ವಾ, ಆ ಮಕ್ಕಳು ಎದ್ದು ಓಡಿ ಬರ್ತಾರೆ ಅವ್ರು ಏ ನಾನು ಮನೇಲೇ ಎಷ್ಟು ಚೆನ್ನಾಗಿರ್ತೀನಿ ಅಂದ್ಬಿಟ್ಟು ಅಂತ. ಅವ್ರ ಅಪ್ಪ ಅಮ್ಮನ ಹೇಳ್ಬೋದು, ಏ ಆ ಕೆಟ್ಟ ಹಾಸ್ಟೆಲ್ಗೆ ಕಳಿಸೋದ್ರ ಬದಲು ನಾನು ಮನೆಯಲ್ಲೇ ಇದ್ಕೊಳ್ಳಿ, ನಾನು ಊಟ ಹಾಕೋಕ್ಕಾಗಲ್ವ ನನಗೆ ಅಂತ ಅನ್ಬೋದು. ಆದರೆ ನಾವು ಯಾಕೆ ಆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು? ಆ ವ್ಯವಸ್ಥೆ ಮಾಡಿರೋದು ಮಕ್ಕಳ ಪ್ರಗತಿಗೆ ಅನುಕೂಲವಾಗಲಿ ಅಂದ್ಬಿಟ್ಟು ಅಂತ. ಸೊ ಕಾಯಿದೆ, ಶಿಕ್ಷಣ ಕಾಯಿದೆ ಏನು ಹೇಳ್ತಿದೆ ಅಂತಂದರೆ ಎಲ್ಲರಿಗೂ ಶಿಕ್ಷಣದ ವ್ಯವಸ್ಥೆಗಳನ್ನ ಮಾಡಿ ಅಂತ ಹೇಳ್ತಾ ಇದೆ. ಭಾರತದ ಸಂವಿಧಾನ ಹೇಳುತ್ತೆ ಎಲ್ಲ ಮಕ್ಕಳಿಗೂ ಸಮಾನತೆಯನ್ನು ಕೊಡಿ ಅಂದ್ಬಿಟ್ಟು ಅಂತ. ಈ ಎಲ್ಲ ಇಲಾಖೆಗಳು ಹಾಸ್ಟೆಲ್ ವ್ಯವಸ್ಥೆ, ಶಾಲಾ ವ್ಯವಸ್ಥೆ, ಸಂಚಾರ ವ್ಯವಸ್ಥೆಯನ್ನು ಮಾಡಿರೋದೇನು? ಎಲ್ಲ ಮಕ್ಕಳು ನೆಮ್ಮದಿಯಿಂದ ಕಲಿಯಲಿ ಅಂದ್ಬಿಟ್ಟು ಅಂತ. ಇದನ್ನು ಒಂದು ಕಡೆ ಎತ್ತು ಏರಿ ಎಳೀತಂತೆ, ಎಮ್ಮೆ ನೀರುಗಳೀತಂತೆ ಅಂತ ಮಾಡಿದ್ರೆ ನಮ್ಮ ಮಕ್ಕಳು ಬಲಿಪಶುಗಳಾಗ್ತಾರೆ. ಹಾಗಾಗಬಾರ್ದಾಗಿದೆ. ಅದರಿಂದಾಗಿ ಈ ಕಾಯ್ದೆ ಏನು ಹೇಳುತ್ತೆ ಅಂತಂದರೆ ಸ್ಥಳೀಯ ಪ್ರಾಧಿಕಾರಕ್ಕೆ ಅಧಿಕಾರವನ್ನು ಕೊಡಿ ಅಂತ ಹೇಳುತ್ತೆ. ಮತ್ತು ಈಗ ನೀವು ಕೇಳ್ದಂಗೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿ ಮಟ್ಟದಲ್ಲಿರುವಂಥ ಜನಪ್ರತಿನಿಧಿಗಳು ಆಯಾ ಸಂಬಂಧಪಟ್ಟಂಥ ಇಲಾಖೆಗಳ ಜೊತೆಯಲ್ಲಿ ಮಾತಾಡಲಿ. ಸ್ವಾಮಿ, ನೀವು ನಿಮ್ಮ ರಸ್ತೆ, ನಿಮ್ಮ ಬಿಲ್ಡಿಂಗ್ಗಳು, ನಿಮ್ಮ ವಿದ್ಯುತ್ತು ಇದೆಲ್ಲ ಯಾಕ್ರಿ ಮಾಡ್ತಾ ಇದ್ದೀರಾ ನೀವು? ಇದೆಲ್ಲ ಮಾಡ್ತಿರೋದು ನಮ್ಮ ದೇಶದ ಜನ ಚೆನ್ನಾಗಿರಲಿ ಅಂದ್ಬಿಟ್ಟು ಅಂತ. ಮಕ್ಕಳು ದೇಶದ ಜನ ಅಲ್ವಾ? ಮಕ್ಕಳು ನಮ್ಮ ದೇಶದ ಪ್ರಜೆಗಳಲ್ವಾ? ಮಕ್ಕಳು ನಿಮ್ಮ ಹಳ್ಳಿ ಮಕ್ಕಳಲ್ವಾ? ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು ಅಂತ ನಾವು ಹೇಳ್ತಾ ಇದ್ದೇವೆ. ಜೊತೆನೇನು ಹೇಳ್ತೇವೆ, ನಮ್ಮ ಹಳ್ಳಿ ಮಕ್ಕಳು ಚೆನ್ನಾಗಿದ್ದರೆ ನಮ್ಮ ಹಳ್ಳಿ ಚೆನ್ನಾಗಾಗತ್ತೆ ಅಂದ್ಬಿಟ್ಟು ಅಂತ. ಇದಕ್ಕೋಸ್ಕರನಾದರೂ ಕೂಡ ನಾವೆಲ್ಲರೂ ಕೂಡ ಮಕ್ಕಳ ಹಕ್ಕುಗಳನ್ನು ಯಾರೋ ವಿಶ್ವಸಂಸ್ಥೆಯವರು ಹೇಳಿದ್ರು ಅಂತ ಮಾಡಬೇಕಾದಿಲ್ಲ ಸ್ವಾಮಿ.
ಇದು ನಮ್ಮ ಜವಾಬ್ದಾರಿ,
ನಮ್ಮ ಜವಾಬ್ದಾರಿ, ನಮ್ಮ ಮಕ್ಕಳು, ನಮ್ಮ ಮಕ್ಕಳಿಗೋಸ್ಕರ ನಾವು ವ್ಯವಸ್ಥೆಗಳನ್ನ ಉತ್ತಮ ಮಾಡೋಣಂತೆ, ನಮ್ಮ ಮಕ್ಕಳಿಗೆ ಕೊಡಬೇಕಾದನ್ನು ಕೊಡೋಣಂತೆ. ಇದನ್ನೆಲ್ಲನೂ ಕೂಡ ಸರಿಗೆ ಮಾಡಲಿಲ್ಲ ಅಂತಂದರೆ ಆಯೋಗಕ್ಕೆ ದೂರುಗಳು ಬರುತ್ತೆ. ಆಯೋಗ ಇದ್ರ ಬಗ್ಗೆ ಗಮನ ತಗೊಂಡು ಕ್ರಮ ಕೈಗೊಳ್ಳೋಕ್ಕೋಸ್ಕರ ಅಂತ ಬರಬೇಕಾಗತ್ತೆ. ಹಾಗೆ ಬರೋದು ಬೇಡ, ಅದಕ್ಕೆ ಮುಂಚೆನೆ ಇದನ್ನೆಲ್ಲ ಸರಿ ಮಾಡ್ಕೊಳ್ಳೋಣಂತೆ ನಾವೆಲ್ಲರೂ ಕೂಡ ಅಲ್ವಾ.
ವಾಸುದೇವ ಶರ್ಮ ಅವರೇ, ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಮತ್ತು ಮಕ್ಕಳ ಶಿಕ್ಷಣ ಕಾಯ್ದೆಯ ಬಗ್ಗೆ ಇವತ್ತು ನಮ್ಮ ರಾಯಚೂರಿನ ಕೇಳುಗರಿಗೆ ಎರಡು ವಿಚಾರದ ಬಗ್ಗೆ ಸಮಗ್ರವಾದಂಥ ಮತ್ತು ವಿವರವಾದಂಥ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಕಳೆದ ಸುಮಾರು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ದುಡಿದು ನಮಗೆಲ್ಲರಿಗೂ ಮಾಹಿತಿ ಕೊಟ್ಟು ನಮ್ಮ ಕೇಳುಗರ ಕೆಲವೊಂದು ಸಂಶಯಗಳನ್ನು ಪರಿಹಾರ ಮಾಡಿದ್ದೀರಿ. ಬೆಂಗಳೂರಿನ ಇಲ್ಲಿವರೆಗೆ ಬಂದು ಮಾಹಿತಿ ಕೊಟ್ಟ ತಮಗೆ ರಾಯಚೂರು ಆಕಾಶವಾಣಿ ಕೇಂದ್ರ ಮತ್ತು ರಾಯಚೂರು ಜನತೆ ಪರವಾಗಿ ಆತ್ಮೀಯ ಅಭಿನಂದನೆಗಳು. ನಮಸ್ಕಾರ.
ಈ ಒಂದು ಮಾಹಿತಿ ನಮ್ಮ ಜನರಿಗೆಲ್ರಿಗೂ ತಲುಪೋದ್ರ ಮೂಲಕ ಮತ್ತು ನಮ್ಮ ಮಕ್ಕಳಿಗೂ ಇದು ತಲುಪೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ರಾಯಚೂರು ಜಿಲ್ಲೆ ಮಕ್ಕಳ ಸ್ನೇಹಿ ಜಿಲ್ಲೆ ಆಗಲಿ ಅಂತ ನಾನು ಹಾರೈಸಿ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಮಸ್ಕಾರ.
ಇದುವರೆಗೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ಶ್ರೀ ವಾಸುದೇವ್ ಶರ್ಮಾ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಶ್ರೀ ಕೆ ರಾಘವೇಂದ್ರ ಭಟ್. ಇದುವರೆಗೆ ನಮ್ಮ ಊರು ನಮ್ಮ ಶಾಲೆ ನಮ್ಮ ಮಕ್ಕಳು, ಮಕ್ಕಳ ಸಂರಕ್ಷಣೆ ಕುರಿತು ರೇಡಿಯೋ ಆಧಾರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಮಾರ್ಗದರ್ಶನ ಶ್ರೀ ಅನ್ಬಕುಮಾರ್, ಜಿಲ್ಲಾಧಿಕಾರಿಗಳು ರಾಯಚೂರು, ಸಂಯೋಜನೆ ಜಿಲ್ಲಾ ಆಡಳಿತ ಮತ್ತು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ರಾಯಚೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಆಡಳಿತ ಮತ್ತು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ರಾಯಚೂರು.